हयग्रीवं चिदानंद विग्रहं सदनुग्रहं दशग्रीवच्छदं शापान् मणिग्रीव विमोचनं स्वनामग्रहणादेवानिरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराचितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः वाजिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं धीविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्तियं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः ॐ ನೈಮಿಷಾರಣ್ಯ ಶೌನಕಾದಿ ಮಹರ್ಷಿಗಳೆಲ್ಲ ಸತ್ರಯಾಗವನ್ನು ಮಾಡ್ತಾ ಇದ್ದಾರೆ. ಸಹಸ್ರ ಸಮಂ ಆಸತ, ಸಾವಿರ ವರ್ಷಗಳ ಕಾಲ ಸತ್ರಯಾಗವನ್ನು ದೀಕ್ಷೆಯಿಂದ ಧಾರಣೆ ಮಾಡಿದ್ದಾರೆ. ಅಂತಹ ಕಾಲಕ್ಕೆ ಅವರು ತ್ರಿಕಾಲಗಳಲ್ಲಿ ಅಂದರೆ ಮೂರು ಸವನಗಳನ್ನು ಮಾಡ್ತಾ ಇದ್ದಾರೆ. ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನವನ್ನು ಮಾಡುತ್ತಾ ಮಧ್ಯೆ ಮಧ್ಯೆ ಕಾಲದಲ್ಲಿ ಭಗವಂತನ ಕಥಾಶ್ರವಣವನ್ನು ಮಾಡೋದೇ ದೊಡ್ಡ ಯಜ್ಞವಾಗಿ ಇಟ್ಕೊಂಡಿದ್ದಾರೆ. ಅಗ್ನಿಯ ಮೂಲಕ ಭಗವಂತನಿಗೆ ವಿಶೇಷವಾದ ಆಹುತಿಗಳನ್ನು ಕೊಡೋದು. ನಾರಾಯಣ ಪಂಡಿತಾಚಾರ್ಯ ಹೇಳಿದಂತೆ ಸರ್ವತ್ರ ಕೇಶವಂ ಮನ್ವಾನಾಹ ಚಕ್ರಸ್ಥೆ ಕರ್ಮ ನಿರ್ಮಲಂ, ಸರ್ವತ್ರ ಭಗವಂತನನ್ನೇ ಚಿಂತನೆ ಮಾಡುತ್ತಾ ನಿರ್ಮಲವಾದಂಥ ಕರ್ಮವನ್ನು ಮಾಡುತ್ತಾ ಇದ್ರ ಮಹಾನುಭಾವರೆಲ್ಲ. ಅಂತಹ ಕಾಲಕ್ಕೆ ಸುತಾಚಾರ್ಯರು ಬಂದಿದ್ದಾರೆ. ಸುತಾಚಾರ್ಯರನ್ನ ಪ್ರಶ್ನೆ ಮಾಡುತ್ತಾ ಇದ್ದಾರೆ. ಈ ಕಲಿಕಾಲದಲ್ಲಿ ಉದ್ಧಾರ ಆಗಬೇಕಾದರೆ ಏನು ಮಾಡಬೇಕು? ಸಾಮಾನ್ಯವಾಗಿ ಅನೇಕ ಜನ ಜ್ಞಾನಿಗಳು ಸಾಧನೆ ಮಾಡುತ್ತಿರ್ತಾರೆ, ಆದರೆ ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾಹ ಕಲಾವಸ್ಮಿನ್ ಯುಗೇ ಜನಾಹ. ಈ ಕಲಿಯುಗದಲ್ಲಿ ಪ್ರಾಯಶಃ ಅಲ್ಪಾಯುಷ್ಕರಾಗಿರ್ತಾರೆ. ಇರೋದೇ 100 ವರ್ಷದ ಅವಧಿ, ಅದರ ಒಳಗೇನೆ ಆಯುಷ್ಯ ಹೊರಟು ಹೋಗ್ತಾ ಇರುತ್ತೆ, ಅಲ್ಪ ಆಯುಷ್ಕರಾಗಿರ್ತಾರೆ. ಅಷ್ಟೇ ಅಲ್ಲ, ಮಂದಾಹ, ಅವರ ಸ್ವಭಾವವೇ ಮಂದ. ಭಗವಂತನ ಕುರಿತಾಗಿರತಕ್ಕಂಥ ಒಂದು ಚಿಂತನ, ಸೇವಾ ಇತ್ಯಾದಿಗಳಲ್ಲಿ ತುಂಬ ಮಂದರಾಗಿರ್ತಾರೆ. ಯಾಕೆ? ಸುಮಂದ ಮತಯ, ಬುದ್ಧಿಯೂ ಮಂದ. ಕೇವಲ ಮಂದಮತಿಯಲ್ಲ, ಸುಮಂದಮತಿ, ಸುಷ್ಟು ಮಂದಮತಿ, ಭೀಕರವಾದ ಮಂದಮತಿ ಇರುತ್ತೆ. ಮಂದಭಾಗ್ಯ ಉಪದ್ರತಾಹ, ಯಾಕೆ? ಅವರು ಪಡ್ಕೊಂಡು ಬಂದಿಲ್ಲ, ಪುಣ್ಯ ಇಲ್ಲ. ಭಾಗ್ಯ ಅಂಬೋದು ಮಂದ ಆಗಿದೆ, ಮಂದಭಾಗ್ಯಾ ಉಪದ್ರುತಾ ನಾನಾ ರೀತಿಯಾದ ಸಾಂಸಾರಿಕ ತೊಂದರೆಗಳಿಂದ ಅವರು ಬಾಧೆ ಪಡ್ತಿರ್ತಾರೆ. ಇಷ್ಟೆಲ್ಲ ತಲೆಯಲ್ಲಿ ಕೂತಿರುವಾಗ ಭಗವಂತನ ಕುರಿತು ಆಲೋಚನೆ ಮಾಡುವುದು ಹೇಗೆ? ಆದ ಕಾರಣದಿಂದ ಇಂಥವರು ಉದ್ಧಾರ ಆಗಲಿಕ್ಕೆ ಏನಾದರೂ ಒಂದು ರಾಜಮಾರ್ಗವಿದ್ದರೆ ಹೇಳಬೇಕು, ಚಿಕ್ಕ ಉಪಾಯ ಆಗಿರಬೇಕು, ಭಗವಂತನನ್ನೇ ಕೊಡತಕ್ಕಂಥ ಉಪಾಯ ಆಗಿರಬೇಕು ಅಂತ ಪ್ರಶ್ನೆ ಮಾಡಿದ ಕೃಷ್ಣ. ಪರಂಧಾಮಕ್ಕೆ ಹೊರಟ ಮೇಲೆ ಧರ್ಮ ಯಾರನ್ನು ಶರಣ ಆಯಿತು? ಈ ಪ್ರಶ್ನೆಗಳನ್ನೆಲ್ಲ ಕೇಳಿ ಸೂತಾಚಾರ್ಯರು ಉತ್ತರ ಕೊಡಲು ಶುರು ಮಾಡುತ್ತಾರೆ. ಭಾಗವತದ ಆದಿಯೇ ಶುರುವಾಗುವುದು ಜನ್ಮಾದ್ಯಸ್ಯತಃ. ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಮೊದಲನೆಯ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಧೀಮಹಿ, ನಾವು ಧ್ಯಾನ ಮಾಡುತ್ತೇವೆ. ಯಾರನ್ನ ಧ್ಯಾನ ಮಾಡುವುದು? ಸತ್ಯಂ ಪರಂ ಧೀಮಹಿ. ಸತ್ ತಿ ಯಂ ಸತ್ಯಂ ಅಂದರೆ ಎಲ್ಲ ಸಜ್ಜನರ ಹೃದಯದಲ್ಲಿರುವಂಥ ಅಜ್ಞಾನದ ಕಗ್ಗತ್ತಲೆಯನ್ನ ನುಂಗಿಬಿಡುವವ ಯಾರು? ಎಲ್ಲರ ಹೃದಯದಲ್ಲಿರತಕ್ಕಂಥ ಭಗವಂತ ಏನಿದ್ದಾನಲ್ವ, ಸತ್ಯಂ ಹೃದಯ ಗುಹಾವಾಸಿಯಾಗಿರತಕ್ಕಂಥವ, ಪರಂ ಎಲ್ಲರಿಗಿಂತ ವಿಲಕ್ಷಣ ಶ್ರೇಷ್ಠನಾದ ಭಗವಂತನನ್ನು ಧ್ಯಾನ ಮಾಡುತ್ತೇವೆ. ಅದೊಂದೇ ರಾಜಮಾರ್ಗ ಈ ಸಂಸಾರದಿಂದ ದಾಟಿಕೊಂಡು ಹೋಗಲಿಕ್ಕೆ. ಅವನೆಂಥವ ಜನ್ಮಾದ್ಯಸ್ಯತಃ ಅಸ್ಯ, ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನ ದಯಪಾಲಿಸ್ತಕ್ಕಂಥ. ಈ ಶಬ್ದಗಳು ಕೇಳಿದರೆ ಗಟ್ಟಿಯಾಗಿ ದೊಡ್ಡ ದೊಡ್ಡ ಶಬ್ದಗಳು ಅನಿಸಬಹುದು. ಜೀವರ ಸುತ್ತು ಅನಾದಿಯಿಂದ ತಾನಾಗಿ ಬಂಧನವಿದೆ. ನ್ಯಾಚುರಲ್ ಲಿಂಗದೇಹ ಇದ್ದ ಬಂಧನವನ್ನ ಜೀವರಾಶಿಗಳಿಗೆ ಗೊತ್ತಾಗುವಂತೆ ಮಾಡಿ ಅದರಿಂದ ಬಿಡುಗಡೆ ಆಗುವಂತಹ ಮಾರ್ಗವನ್ನು ಅವರೊಳಗೆ ತಾನೇ ನಿಂತು ಪ್ರಚೋದನೆ ಮಾಡುತ್ತಾ, ಅವರ ಒಳಗೆ ತಾನೇ ನಿಂತು ಅವರ ಮೂಲಕ ಸಕಲ ಸಾಧನೆಗಳನ್ನು ಮಾಡಿಸಿ ಕರ್ಮಗಳನ್ನು ಕಳಿಸಿ ಅವರನ್ನು ತನ್ನ ಹತ್ತಿರವೇ ಸದಾ ಇಟ್ಟುಕೊಂಡು ಸಲಹತಕ್ಕಂಥವ. ಶಾಸ್ತ್ರ ಚೆನ್ನಾಗಿ ವಿಮರ್ಶನೆ ಮಾಡಿದರೆ ಇವನೇ ಸರ್ವೋತ್ತಮ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಇವನ ಅನುಗ್ರಹದಿಂದಲೇನೆ ಇವನನ್ನು ತಿಳಿಯಲಿಕ್ಕೆ ಸಾಧ್ಯ. ಇಷ್ಟು ಜಗತ್ತನ್ನು ಹುಟ್ಟಾಕಿದ್ದಾನೆ ಅಂದರೆ ಎಂಥವ ಹೇಳ್ತಾರೆ, ಅರ್ಥೇಶು ಅಭಿಜ್ಞ, ಎಲ್ಲ ರೀತಿಯಾಗಿರತಕ್ಕಂಥ ಜಗತ್ತಿನ ಪ್ರತಿಯೊಂದು ಪದಾರ್ಥದ ಕಣ ಕಣವನ್ನು ಚೆನ್ನಾಗಿ ತಿಳ್ಕೊಂಡವ. ಅಭಿತಃ ಜಾನಾತೀತಿ ಅಭಿಜ್ಞ, ಪೂರ್ಣವಾಗಿ ತಿಳ್ಕೊಂಡವ. ಸ್ವರಾಟ್ ಸ್ವತಂತ್ರನಾಗಿದ್ದಾನೆ. ತನ್ನ ಕುರಿತು ಬ್ರಹ್ಮದೇವರಿಗೆ ವಿಶೇಷವಾಗಿರತಕ್ಕಂಥ ಎಲ್ಲವನ್ನ ತಿಳಿಸಿದವ. ತೇನೇ ಬ್ರಹ್ಮ ಹೃದಯ ಅಧಿಕವಯೇ ಮುಹ್ಯಂತಿಯಂ ಸೂರಯ, ಇವನನ್ನು ತಿಳ್ಕೊಂಡೇವೆ ಅಂತ ಯಾರೂ ಇಲ್ಲ. ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಇವರನ್ನ. ತೇಜೋ ವಾರಿ ಮೃದಾಂ ವ್ಯಥಾ ವಿನಿಮಯ ಯತ್ರ ತ್ರಿಸರ್ಗೋಂಬಶ, ಪಂಚಭೂತಗಳಿಂದಲೇನೆ ತತ್ರಾಪಿ ಗಾಳಿ ಮತ್ತು ಆಕಾಶ ಬಿಟ್ಟರೆ ಮೂರರಿಂದಲೇ ಜಗತ್ತನ್ನು ತಯಾರು ಮಾಡಿದವ. ಮೂರರಿಂದಲೇನೆ ವಿಚಿತ್ರ ವಿಚಿತ್ರವಾದ ಈ ಪ್ರಪಂಚವನ್ನ ಹುಟ್ಟಾಕಿದವ. ಈ ಸೃಷ್ಟಿಯೆಲ್ಲ ಅವನಿಗೆ ಏನೂ ಪ್ರಯೋಜನವಿಲ್ಲ, ನಮಗಾಗಿ ಮಾಡಿದ್ದಾನೆ. ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಹೇಳ್ತಾ ಇದ್ದಾರೆ. ತನ್ನದೇ ಆಗಿರತಕ್ಕಂಥ ಸ್ವಾತಂತ್ರ್ಯ ಶಕ್ತಿಯಿಂದ ಯಾವ ದೋಷಗಳು ತನ್ನ ಹತ್ತಿರ ಸುಳಿಯದೆ ಇರುವಂತೆ ಮಾಡಿ ಶುದ್ಧನಾಗಿ ಸದಾ ಪ್ರಕಾಶ ಭರಿತನಾಗಿರ್ತಕ್ಕಂಥ ಆ ಭಗವಂತನನ್ನು ಚಿಂತನೆ ಮಾಡುತ್ತೇವೆ ಅಂತ ಹೇಳಿದ್ದೇ ಇದರ ಉತ್ತರ. ಸಂಸಾರಕ್ಕೆ ಒಂದೇ ಒಂದು ರಾಜಮಾರ್ಗ, ಅದು ಸಾರೋದ್ಧಾರಕಾರರು ವಿಶೇಷವಾಗಿ ಆ ವಿಷಯವನ್ನು ಇಟ್ಟುಕೊಂಡು ಶುರು ಮಾಡುತ್ತಾರೆ. ಮನುಷ್ಯ ಎಷ್ಟರ ಪರ್ಯಂತ ಹೊರಮುಖನಾಗಿರ್ತಾನೆ ಅಷ್ಟರ ಪರ್ಯಂತ ಅವನಿಗೆ ಕಷ್ಟಗಳು ಬೆನ್ನಟ್ಟಿ ಬರ್ತಾ ಇರುತ್ತೆ. ಯಾವಾಗವ ತನ್ನ ಹೃದಯದಲ್ಲೇ ಇರತಕ್ಕಂಥ ಭಗವಂತನ ಮೂರ್ತಿಯನ್ನು ಚಿಂತನೆ ಮಾಡುತ್ತಾ ಬರ್ತಾನೆ, ಬಿಂಬನ ಕಡೆಗೆ ಮುಖ ಮಾಡುತ್ತಾನೆ, ಆವಾಗ ಮಾತ್ರ ಅವನ ತೊಂದರೆಗಳು ಪರಿಹಾರ ಆಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಪರಿಹಾರವೇ ಆಗಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾನೆ. ಅಷ್ಟೇ ಅಲ್ಲ, ನಿಗಮ ಕಲ್ಪತರೋರ್ ಗಣಿತಂ ಫಲಂ ಸುಖಮುಖಾದ ಅಮೃತ ದ್ರವ ಸಂಯುತಂ ದಿವತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ವೇದ ವೃಕ್ಷಕ್ಕೆ ಬಂದಿರತಕ್ಕಂಥ ಫಲ ಭಾಗವತ ಫಲ. ಇಡೀ ವೇದಗಳ ಸಾರವೆಲ್ಲ ಆ ಭಾಗವತ ಫಲದಲ್ಲಿ ಬಂದಿದೆ. ಆ ಭಾಗವತ ಫಲ ಅದನ್ನು ವಿಶೇಷವಾಗಿರತಕ್ಕಂಥ ಆ ರುಚಿ ವಾಸನೆ ಅಂದರೆ ಒಳ್ಳೆ ಸುಗಂಧ ಭರಿತವಾಗಿರತಕ್ಕಂಥ ಪರಿಮಳ ಭರಿತವಾಗಿರ್ತಕ್ಕಂಥ ಹಣ್ಣಿನ ವಾಸನೆ ನೋಡಿ ಗಿಳಿ ತಾನಾಗಿ ಬಂದಿದೆ. ಶುಕಾಚಾರ್ಯರೆಂಬ ಗಿಳಿ ತಾನಾಗಿ ಬಂದು ಅದನ್ನು ಕಚ್ಚಿದಾಗ ಆ ಗಿಳಿಯ ಬಾಯಿಯಿಂದ ಹೊರಗೆ ಬರತಕ್ಕಂಥ ಅದ್ಭುತವಾದ ಅಮೃತ ದ್ರವ. ಅಮೃತ ಅಂದರೆ ಯಾವುದು? ಮೃತಿ ಇಲ್ಲದೇ ಇರುವಂತಹದ್ದು. ಸೊ ವಾಯುದೇವರನ್ನು ಅಮೃತ ಅಂದರು. ವಾಯುದೇವರ ಸನ್ನಿಧಾನದಿಂದ ಕೂಡಿರತಕ್ಕಂಥ ಆ ವಿಶೇಷವಾದ ದ್ರವ ಏನಿದೆ ಅಂದರೆ ದ್ರಾವಯತಿ, ನಮ್ಮ ಸಂಸಾರವನ್ನು ಓಡಿಸಿ ಬಿಡುತ್ತಾದ್ದರಿಂದ ಅಂಥ ಭಾಗವತವನ್ನು ಸದಾ ಕೇಳಿ. ಎಷ್ಟು ಪರ್ಯಂತ ಕೇಳಬೇಕು ಅಂದರೆ ಮೋಕ್ಷದ ಪರ್ಯಂತ. ಲಿಂಗದೇಹ ಆ ಲಯಂ, ಲಿಂಗದೇಹ ಭಂಗ ಆಗುವ ಪರ್ಯಂತ ಚೆನ್ನಾಗಿ ಕೇಳಬೇಕು ಎಂಬುದನ್ನು ತಿಳಿಸಿಕೊಡುತ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಸುತಾಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ನೀವು ಕೇಳಿದ ಪ್ರಶ್ನೆಗೆ ಈ ಕಲಿಯುಗದಲ್ಲಿ ನಾವು ಉದ್ಧಾರ ಆಗಬೇಕಾದರೆ ಏನು ಉಪಾಯ? ಒಂದೇ ಒಂದು ರಾಜೋಪಾಯ, ಶ್ರೀಹರಿಯ ಪದಾರವಿಂದವನ್ನು ನೆನೆಯೋದೇ ಈ ಕಲಿಯುಗದಲ್ಲಿ ಉದ್ಧಾರ ಆಗಲಿಕ್ಕೆ ರಾಜಮಾರ್ಗ. ಅವನಲ್ಲೇ ಮನಸ್ಸನ್ನು ಸದಾ ಕೇಂದ್ರೀಕರಣ ಮಾಡುವುದೇ ಪ್ರಧಾನ ಮಾರ್ಗ. ಅದು ಬರಲಿಕ್ಕೆ ಬೇಕಾಗಿರತಕ್ಕಂಥ ನಾನಾ ಪೂಜಾ ಹವನ ಎಲ್ಲವೂ ಕೂಡ ಉಪಮಾರ್ಗಗಳು, ಅದು ಬರಲಿಕ್ಕೆ ಮಾರ್ಗಗಳಾಗುತ್ತೆ. ಅವನಲ್ಲಿ ಮನಸ್ಸನ್ನು ಕೇಂದ್ರೀಕರಣ ಮಾಡುವುದೇ ಪ್ರಧಾನ ಮಾರ್ಗ. ಆ ಮನಸ್ಸು ಹೇಗೆ ಕೇಂದ್ರೀಕರಣ ಮಾಡಬೇಕು ಅಂದರೆ ಹೇಳ್ತಾ ಇದ್ದಾರೆ, ನಿರ್ವ್ಯಾಜಾಂ ನಿಶ್ಚಲಾಂ ಭಕ್ತಿ. ಯಾವ ಒಂದು ಕಾರಣಗಳು ಅಂದರೆ ಇಂಥ ಫಲದ ಆಸೆಗಾಗಿ ಅವನಲ್ಲಿ ಪ್ರೀತಿ ಮಾಡುತ್ತೇನೆ ಅಂತಲ್ಲದೆ, ಭಕ್ತಿ ಅಂದರೆ ಪ್ರೀತಿ, ಸ್ನೇಹ. ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ತಯಾ ಮುಕ್ತಿ ನಚಾನ್ಯಥ. ನಾವು ದೇವರ ಮೇಲೆ ಏನು ಪ್ರೀತಿಯನ್ನು ಹೊಂದಿರ್ತೇವೆ ಅದೇ ದೇವರಿಗೆ ಸಂತೋಷಕ್ಕೆ ಕಾರಣ ಆಗುತ್ತೆ. ನಾವು ಮಾಡತಕ್ಕಂಥ ನಾನಾ ರೀತಿ ಸೇವೆಗಳಾಗಲಿ ಪದಾರ್ಥಗಳಾಗಲಿ ಇದ್ಯಾವುದು ದೇವರಿಗೆ ಇಷ್ಟಕ್ಕೆ ಕಾರಣ ಆಗಲ್ಲ. ಕೇವಲ ನಮ್ಮ ಮನಸ್ಸಿನ ಭಾವನೆ, ಆ ಪ್ರೀತಿಯೇ ದೇವರಿಗೆ ಗುರುಗಳಿಗೆ ಇಷ್ಟ ಆಗುತ್ತೆ. ಪದಾರ್ಥಗಳಿಂದಾಗಲಿ ಯಾವುದರಿಂದಾಗಲಿ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಅವನತ್ರ ಇಲ್ಲದ್ದು ಯಾವುದೂ ಇಲ್ಲ, ಎಲ್ಲ ಅವನದ್ದೇ. ಅಂಥ ಆ ಭಗವಂತನ ಕಡೆಗೆ ಮನಸ್ಸನ್ನ ಮಾಡುವುದೇ ಪ್ರಧಾನವಾದ ಉದ್ದೇಶ್ಯ ಅಂತ ಹೇಳ್ತಾ ಈ ಒಂದು ಸೂತ್ರವನ್ನ ಹೇಳತಕ್ಕಂಥ ಮಹಾಗ್ರಂಥರಾಜವೇ ಭಾಗವತ. ಭಾಗವತವನ್ನ ಪರೀಕ್ಷಿನ್ ಮಹಾರಾಜನಿಗೆ ಗಂಗಾ ದಡದಲ್ಲಿ ಪ್ರಾಯೋಪವೇಶವನ್ನ ಸ್ವೀಕಾರ ಮಾಡಿರ್ತಕ್ಕಂಥ ರಾಜ್ಯತ್ಯಾಗ ಮಾಡಿ ಭಗವಂತನ ಚಿಂತನೆಗಾಗಿ ಕೂತಿರುತ್ತಿದ್ದಾನೆ, ಆಮರಣಾಂತ ದೀಕ್ಷೆಯನ್ನ ಹೊಂದಿದ್ದಾನೆ. ಅಂಥ ರಾಜನ ಹತ್ತಿರ ಶುಕಾಚಾರ್ಯರು ಬಂದು ಉಪದೇಶ ಕೊಟ್ಟಾಗ ನಾನು ಅಲ್ಲಿ ಇದ್ದುಕೊಂಡು ಕೇಳಿದ್ದೆ, ನನಗೂ ಅದು ಉಪದೇಶ ಆಯಿತು. ಅಂಥ ಮಹಾನುಭಾವರನ್ನ ಸ್ಮರಣೆ ಮಾಡಿ ನಾನು ಹೇಳುತ್ತೇನೆ ಅಂತ ಶುಕಾಚಾರ್ಯರ ಪದಾರವಿಂದವನ್ನ ಸ್ತೋತ್ರ ಮಾಡುತ್ತಾ ಬರ್ತಾ ಇದ್ದರು. ಎಂ ಪ್ರೌರಜಂತ ಮನುಪೇತಂ ಅಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಜುಹಾವ ಪುತ್ರೇತಿ ತನ್ಮಯತಯ ತರವೋಪಿ ನೇದು ತಂ ಸರ್ವಭೂತ ಹೃದಯಂ ಮುನಿಂ ಆನತೋಸ್ಮಿ. ಸರ್ವಭೂತ ಹೃದಯ ಮುನಿಮಾನತೋಸ್ಮಿ. ವೇದವ್ಯಾಸರ ಆಶ್ರಮದಿಂದ ಶುಕ ಮಹರ್ಷಿಗಳು ಹೊರಡುತ್ತಾ ಇದ್ದಾರೆ. ಹೇಗೇನು ಕಾರಣ ಎಂದು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಚಾಲ್ತಿಯಲ್ಲಿರುವ ಕಥಾ ಏನು ಅಂದರೆ, ಅವರೊಂದು ಹಣ್ಣು ಹೂ ತರಲಿಕ್ಕೆ ಹೊರಗೆ ಹೊರಟಿದ್ದಾರೆ. ಅದು ನೋಡಿ ವೇದವ್ಯಾಸ ದೇವರಿಗೆ ತುಂಬ ಮನಸ್ಸಿಗೆ ನೋವಾಯಿತು. ಅಯ್ಯೋ, ಜ್ಞಾನ ಮಾರ್ಗದಲ್ಲಿ ಇರಬೇಕಾದವ ಕರ್ಮದಲ್ಲಿ ಹೊರಟ, ಹಣ್ಣು ಹೂ ತರಲಿಕ್ಕೆ ಹೊರಟನಲ್ಲ ಅಂತದಕ್ಕೆ ಮಗ ದೂರ ಹೋಗ್ತಾ ಇದ್ರೆ, ಹೇ ಪುತ್ರ ಅಂತ ವಿರಹದಿಂದ, ಯಾಕಲ್ಲಿ ಹೋಗ್ತೀಯಪ್ಪ, ನಾನೇ ಇಲ್ಲಿದ್ದೆ, ನನ್ನ ಬಿಟ್ಟು ಯಾಕೆ ಹೋಗ್ತೀಯ ಅಂಥೇಳಿ ಕರೆದರು ಅಂತ ಈ ಕಥಾ ಚಾಲ್ತಿಯಲ್ಲಿದೆ. ಆದರೆ ವಿಷ್ಣು ಪುರಾಣ ಸರಿಯಾದ ಉತ್ತರವನ್ನು ಕೊಡ್ತಾ ಇದೆ. ಅವರು ಎದುರಿಗೆ ಭಗವಂತ ಇದ್ದಾನೆ. ಅವರ ಸ್ಥಿತಿ ಎಂಥದ್ದು ಅಂದರೆ, ಜ್ಞಾನಕ್ಕೂ ಕರ್ಮಕ್ಕೂ ಯಾವುದು ಪ್ರಧಾನ ಯಾವುದು ಅಪ್ರಧಾನ ಅಂತ ತಿಳ್ಕೊಳ್ಳಾರದ ಸ್ಥಿತಿ ಅಲ್ಲ. ಭಗವಂತನ ದರ್ಶನ ಮಾಡಿರ್ತಕ್ಕಂಥ ಮಹಾಜ್ಞಾನಿಗಳವರು. ಒಳಗೂ ದರ್ಶನ ಮಾಡಿದ್ದಾರೆ, ಹೊರಗೂ ವೇದವ್ಯಾಸರ ದರ್ಶನ ಆಗ್ತಾ ಇದೆ. ಅಷ್ಟೇ ಅಲ್ಲ, ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು. ಅಹಂಕಾರ ತತ್ವ ಎಷ್ಟರ ಪರ್ಯಂತ ವ್ಯಾಪ್ತ ಆಗಿರುತ್ತೆ ಅಷ್ಟರ ಪರ್ಯಂತ ಭಗವಂತನ ಕಣಕಣದಲ್ಲಿ ನೋಡತಕ್ಕಂಥ ಸಾಮರ್ಥ್ಯ ಶುಕಾಚಾರ್ಯರದ್ದು. ಯದ್ಯಪಿ ಅವರು ವಿಶೇಷವಾಗಿ ವೇದವ್ಯಾಸರನ್ನು ನೋಡುತ್ತಾ ಇದ್ದಾರೆ, ಹೃದಯದಲ್ಲಿ ಭಗವಂತನ ನೋಡುತ್ತಾ ಇದ್ದಾರೆ, ಆದರೆ ಅವರಿಗೆ ಸರ್ವತ್ರ ವ್ಯಾಪ್ತನಾದಂಥ ಅಹಂಕಾರ ತತ್ವದಲ್ಲಿ ವ್ಯಾಪ್ತನಾದ ಭಗವಂತನ ರೂಪವನ್ನು ನೋಡಿ ಆನಂದ ಪಡಬೇಕು ಅಂತ ಮನಸ್ಸಿಗೆ ಬಂತು. ಆ ರೂಪಗಳ ದರ್ಶನಕ್ಕಾಗಿ ಮನಸ್ಸು ಆಕರ್ಷಿತವಾಗಿ ಹಾಗೆ ಹೊರಡುತ್ತಾ ಇದ್ದಾರವರು. ಅವರು ಯಾಕೆ ಹೊರಡುತ್ತಾ ಇದ್ದಾರೆಂಬುದು ವೇದವ್ಯಾಸರಿಗೆ ಗೊತ್ತು. ಅವರ ಮನಸ್ಸನ್ನು ತನ್ನ ಕಡೆಗೆ ಸೆಳೆದದ್ದೇ ವೇದವ್ಯಾಸ ದೇವರು ಅಲ್ಲಿದ್ದುಕೊಂಡು. ಆದರೆ ಶುಕಾಚಾರ್ಯರ ಮೂಲಕ ಭಾಗವತ ಜಗತ್ತಿಗೆ ಬರಲಿಕ್ಕಿದೆ. ಅದು ಯಾರೋ ಒಬ್ಬ ಋಷಿಗಳು ಕೊಟ್ಟರು ಅಂತರಾದರೆ ಅಷ್ಟು ಸರಿಯಲ್ಲ. ಕೊಟ್ಟದ್ದು ಜಗತ್ತಿಗೆ ಗುರುಗಳಾಗಿರತಕ್ಕಂತಹ ರುದ್ರದೇವರು ಕೊಡ್ತಾ ಇದ್ದಾರೆ ಎಂಬುದು ಜಗತ್ತಿಗೆ ಗೊತ್ತಾಗಬೇಕು. ಅದು ಗೊತ್ತಾಗೋದು ಕೂಡ ಹೇಗೆ, ಬಾಯಿಂದ ಹೇಳಿರಬಾರದು, ಬಾಯಿಂದ ಒಂದು ಮಾತು ಹೇಳಿರಬಾರದು, ಕೃತಿಯಲ್ಲಿ ಗೊತ್ತಾಗಬೇಕು. ಇಷ್ಟು ವೇದವ್ಯಾಸರ ಹೃದಯ. ಅದಕ್ಕೆ ಶುಕಾಚಾರ ಹೋಗ್ತಾ ಇದ್ರೆ, ಹೇ ಪುತ್ರ ಅಂತ ಕರೆದು, ಅವ್ರು ಪುತ್ರ ಅಂತ ಕರೆದುಕೊಳ್ಳಿ ಶುಕಾಚಾರ್ಯಗೆ ಅರ್ಥ ಆಯಿತು. ಅಂದರೆ ನನ್ನನ್ನ ತಮ್ಮ ಹತ್ತಿರ ಕರೀತಾ ಇಲ್ಲ ನಮ್ಮಪ್ಪ, ನಾನು ಯಾರು ಹೋಗೋದು ಜಗತ್ತಿಗೆ ಗೊತ್ತಾಗಬೇಕು ಅಂತ. ಇದು ಅವರ ತಾತ್ಪರ್ಯ. ಅದಕ್ಕೆ ತಕ್ಕಂತೆ ಉತ್ತರ ಕೊಟ್ಟು ಮುಂದಕ್ಕೆ ಹೊರಟು ಹೋಗ್ತಾ ಇದ್ದಾರೆ. ಹೇಗೆ ಕೊಟ್ಟರು ಉತ್ತರ ಅಂದರೆ, ಅವರು ಪುತ್ರ ಅಂತ ಕರೆದುಕೊಳ್ಳಿ ಓ ಅಂತ ಉತ್ತರ ಕೊಟ್ಟರು. ಇವರು ಮಾತ್ರ ಅಲ್ಲ, ಗಿಡಬಳ್ಳಿಗಳು ಎಲ್ಲವೂ ಇಡೀ ಪ್ರಕೃತಿ ಓ ಅಂತ ಉತ್ತರ ಕೊಡ್ತಂತೆ. ಅದು ಹೇಗೆ ಅಂದರೆ, ಸರ್ವಭೂತ ಹೃದಯ ಮನಿಮಾ ಅನ್ನತೋಸ್. ಅದಕ್ಕೆ ಅದು ನೋಡಿದ ಕೂಡಲೇ ಎಲ್ಲ ಜಗತ್ತಿಗೆ ಅರ್ಥ ಆಯಿತು, ಓಹೋ ಇವರು ಗಿಡಬಳ್ಳಿಗಳಲ್ಲಿ ಇದ್ದುಕೊಂಡು ಅಲ್ಲೂ ಉತ್ತರ ಕೊಟ್ಟರು ಅಂದರೆ ಇವರು ಸಾಮಾನ್ಯರಲ್ಲ, ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ಇರತಕ್ಕಂಥ ರುದ್ರದೇವರೇ ಬಂದಿದ್ದಾರೆ ಅಂತ ಜಗತ್ತಿಗೆ ಅರ್ಥ ಆಯಿತು. ವೇದವ್ಯಾಸರಂದ್ರು, ಅಪ್ಪ ನೀನ್ ಯಾರು ಎಂಬುದು ಜಗತ್ತಿಗೆ ಗೊತ್ತಾಗ್ಬೇಕಾಗಿತ್ತು, ಅದಕ್ಕೆ ಪ್ರಶ್ನೆ ಮಾಡಿದ್ದೆ, ಬಾ ಅಂತ ಕರೆದಿದ್ದೆ, ನೀ ಹೇಳಿದ್ದೀಯಲ್ಲ ಸಾಕು ಮುಂದೆ ಹೊರಡು ಅಂತ. ಯದ್ಯಪಿ ವೇದವ್ಯಾಸರ ಉದ್ದೇಶ ಮುಂದಕ್ಕೆ ಹೋಗತಕ್ಕಂತ ಶುಕಾಚಾರ ಹಿಂದಕ್ಕೆ ಬರಬೇಕು ಅಂತಲ್ಲ. ಅಂಥ ರುದ್ರದೇವರಿಗೆ ನಮಸ್ಕಾರ ಮಾಡುತ್ತೇನೆ. ಇನ್ನ ಇನ್ನೊಂದು ಶ್ಲೋಕದಲ್ಲಿ ಸುಂದರವಾಗಿ ಅವರವರ ವರ್ಣನೆ ಮಾಡುತ್ತಾರೆ. ಯಸ್ವಾನುಭಾವ ಅಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮ ದೀಪಂ ಅತಿಥಿ ದೇರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯ ಆಹ ಪುರಾಣ ಗುಹ್ಯಂ ತಂ ವ್ಯಾಸಸೂನು ಮುಪಯಾಮಿ ಗುರುಂ ಮುನೀನಾಂ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ವೇದವ್ಯಾಸರ ಮಕ್ಕಳು ಇವರು. ಇವರೇನು ಮಾಡಿದ್ದಾರೆ, ಜಗತ್ತಿಗೆ ಏನು ಉಪಯೋಗ ಮಾಡಿದ್ದಾರೆ, ಉಪಕಾರ ಮಾಡಿದ್ದಾರೆ ಅಂದರೆ ಯಸ್ವಾನುಭಾವಂ, ಎಲ್ಲರ ಒಳಗೆ ಇರತಕ್ಕಂಥ ತನ್ನ ಅನುಭವವನ್ನು ಜಗತ್ತಿಗೆ ಕೊಟ್ಟಿರತಕ್ಕಂಥ ಅನುಭವದಿಂದಲೇ ಪೂರ್ಣವಾಗಿ ಅಂದರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಗೊತ್ತಾಗುವಂಥ ಎಲ್ಲರ ಹೃದಯದಲ್ಲಿರುವ ಅಧ್ಯಾತ್ಮ ದೀಪಂ ಅಂದರೆ ಕಗ್ಗತ್ತಲಿದೆ ಜಗತ್ತಿನಲ್ಲಿ, ಜೀವರಾಶಿಗಳಿಗೆ ಕಗ್ಗತ್ತಲು ಆವರಿಸಿದೆ. ಎಲ್ಲಿ? ಅವರ ಹೃದಯದಲ್ಲೇ ಕಗ್ಗತ್ತಲಿದೆ. ಅಂಥ ಕಗ್ಗತ್ತಲು ಹೋಗಬೇಕಾದ್ರೆ ಕಗ್ಗತ್ತಲನ್ನು ಕಡಿಯಲಿಕ್ಕೆ ಹೃದಯದಲ್ಲೇ ದೀಪ ಬೇಕು. ಎಲ್ಲರ ಹೃದಯದಲ್ಲಿ ದೀಪವಿದೆ, ಆ ದೀಪವನ್ನು ತೋರಿಕೊಟ್ಟಂಥವರೇ ನಮ್ಮ ಶುಕಾಚಾರ್ಯರು. ಅರ್ಥ ಆಗಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಶ್ರುತಿ ಸಾರಂ ಏಕಂ ಅಧ್ಯಾತ್ಮ ದೀಪಂ. ಇಡೀ ಶ್ರುತಿಗಳು ವೇದಗಳು ಸಾರತ್ತಾ ಇವೆ. ಅಪ್ಪ ನಿಮಗೆ ಅಜ್ಞಾನವಿದೆ, ಈ ಅಜ್ಞಾನದಿಂದಾಗಿಯೇ ಇಷ್ಟು ಒದ್ದಾಟ ಆಗ್ತಾ ಇದೆ ನಿಮಗೆ. ಈ ಅಜ್ಞಾನವೆಂಬ ಕತ್ತಲು ಹೋಗಬೇಕಾದರೆ ದೀಪ ಬೇಕು, ಬೆಳಕು ಬೇಕು. ರಾತ್ರಿ ಹೊತ್ತು ಕಗ್ಗತ್ತಲು ಏನೂ ಕಾಣತಾ ಇಲ್ಲ, ಎಲ್ಲದಕ್ಕೂ ಕೈ ಎಲ್ಲ ತಡವಿಕೊಂಡು ಹೋಗಬೇಕು. ಎಲ್ಲಿ ಬೀಳ್ತೀವೋ ಗೊತ್ತಿಲ್ಲ, ಎಲ್ಲಿ ಏನಿದೆಯೋ ಗೊತ್ತಿಲ್ಲ. ಒದ್ದಾಟ ಇರುವಾಗ ಇದ್ದಕ್ಕಿದ್ದಂತೆ ಕರೆಂಟ್ ಬಂದ್ಬಿಟ್ರೆ ಎಷ್ಟು ಆನಂದ ಆಗಿಬಿಡುತ್ತಲ್ಲ ಯಪ್ಪ ಅಂತ ಹೇಳಿ. ಅದರಲ್ಲೂ ಆ ಕತ್ತಲಲ್ಲಿ ನಡೀಲಿಕ್ಕೆ ಹೋಗಿ ಮುಗ್ಗರಿಸಿ ಬಿದ್ದು ಪೆಟ್ಟಾಗಿ ಇನ್ನೆಲ್ಲಿ ಏನು ಬೀಳುತ್ತೀವೋ ಏನಿದೆಯೋ ಅಂತ ಒದ್ದಾಡತಕ್ಕಂಥ ವ್ಯಕ್ತಿಗಳಿಗೆ ಅದು ಪರಿಚಯ ಇದ್ದ ಜಾಗವೂ ಅಲ್ಲ, ಹಳೇದಲ್ಲ, ಹೊಸ ಜಾಗ. ಅಂಥ ಕಾಲಕ್ಕೆ ಹೆದರ್ತಾ ಇರತಕ್ಕಂಥವರಿಗೆ ಪ್ರಕಾಶ ಬಂದುಕೊಳ್ಳೆ ಎಷ್ಟು ಆನಂದ ಆಗಬೇಕು. ಅಷ್ಟೇ ಆನಂದ ಕೊಡುವಂಥ ಪ್ರಕಾಶ ನಿಮ್ಮ ಹೃದಯದಲ್ಲೇ ಇದೆ. ಯಾವುದು ಆ ಪ್ರಕಾಶ? ಅದನ್ನು ಹೇಳ್ತಾ ಇದ್ದಾರೆ, ಎಲ್ಲರ ಹೃದಯದಲ್ಲಿ ಕಮಲವಿದೆ, ಆ ಕಮಲ ಅಧೋಮುಖವಾಗಿದೆ. ಆ ಅಧೋಮುಖವಾದ ಕಮಲದ ತೂತು ಸುಶಿರ ಅಂದ್ರೆ ತೂತು, ಅದರೊಳಗಿಂದ ವಿಶೇಷವಾಗಿ ಒಂದು ಅಗ್ನಿ ಬರ್ತಾ ಇದೆ. ಅಗ್ನಿಶಿಖಾ ಸಾಕ್ಷಾತ್ ಮತ್ತು ಇಲ್ಲದ್ದಲ್ಲ, ಅಸಂಪ್ಷನ್ ಇರಲಿಲ್ಲ, ಸತ್ಯವಾಗಿಯೇ ಅಗ್ನಿಶಿಖೆ ಬರ್ತಾ ಇದೆ. ಆ ಅಗ್ನಿಶಿಖೆ ಮಧ್ಯೆಗೆ ಪೀತಾ ಭಾಸ್ವತಿ ಅನುಪಮಾ, ವೇದವೇ ಹೇಳ್ತಾ ಇದೆ, ಹಳದಿ ಬಣ್ಣದ ಅದ್ಭುತವಾಗಿರತಕ್ಕಂಥ ಒಂದು ವಿಶೇಷವಾದ ಆ ಅಗ್ನಿಶಿಖೆ, ಅದರ ಮಧ್ಯದಲ್ಲಿ ತಸ್ಯಾಹ ಶಿಖಾಯಾಹ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಭಗವಂತ ಇದ್ದಾನೆ. ಅವನೇ ಬ್ರಹ್ಮ, ಅವನೇ ಹರಿ, ಅವನೇ ಶಿವ, ಎಲ್ಲ ಅವನೇ ಎಲ್ಲ ಶಬ್ದವಾಚ್ಯ ಅಂತ ಭಗವಂತನ ಪರಿಚಯವನ್ನು ಮಾಡಿಕೊಡುತ್ತಾನೆ. ಅಂಥ ಭಗವಂತನ ಅಂದರೆ ಯಾರೂ ಅಲ್ಲ, ಬಿಂಬರೂಪಿ ಭಗವಂತ. ಅಂಥ ಭಗವಂತನನ್ನ ವಿಶೇಷವಾಗಿ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವರು ಅಂದರೆ ಶಾಸ್ತ್ರ ಹೇಳುವ ಜೀವರ ಕಷ್ಟ ಪರಿಹಾರಕ್ಕೆ ಕಾರಣವಾದ ಬಿಂಬಮೂರ್ತಿಯನ್ನ ಎತ್ತಿ ತೋರಿದವರು ಮಹಾನುಭಾವರು ಶುಕ ಮಹರ್ಷಿಗಳು ಅಂತ ಹೇಳ್ತಾ ಅಲ್ಲಿ ಪ್ರಶ್ನೆ ಬರ್ತಾ ಇದೆ. ರಾಜ ಅಂಥ ಐಶ್ವರ್ಯವಂತ, ಇಡೀ ಭೂಮಂಡಲಕ್ಕೆ ಅಧಿಪತಿ ಆತ, ಏನು ಐಶ್ವರ್ಯಕ್ಕೆ ಕಡಿಮೆ? ಅಂಥವ ಯಾಕೆ ವಿರಕ್ತನಾದ? ಅಂಥವ ತಾನಾಗಿ ರಾಜ್ಯವನ್ನ ಬಿಟ್ಟು ಪ್ರಾಣತ್ಯಾಗಕ್ಕೆ ಕೂಡಬೇಕಾದ ಅವಶ್ಯಕತೆ ಏನಾಯಿತು? ಭಾಗವತವನ್ನ ಯಾರು ರಚನೆ ಮಾಡಿದ್ರು? ಆ ಭಾಗವತವನ್ನ ಯಾರಿಗೆ ಯಾರು ಹೇಳಿದ್ರು? ಹೇಗೆ ಬಂತು ಆ ಕ್ರಮ ಎಂಬುದನ್ನ ಪ್ರಶ್ನೆ ಮಾಡಿದಾಗ ಅವಾಗ ಹೇಳುತ್ತಾರೆ, ಸರಸ್ವತಿ ನದಿ ತೀರದಲ್ಲಿ ವೇದವ್ಯಾಸರು ತಮ್ಮ ಆಶ್ರಮದಲ್ಲಿದ್ದಾರೆ. ಅಂಥ ಕಾಲಕ್ಕೆ ನಾರದರಲ್ಲಿಗೆ ಬರ್ತಾ ಇತ್ತು. ವೇದವ್ಯಾಸರನ್ನು ನೋಡಿದಾಗ ವೇದವ್ಯಾಸರ ಮುಖದಲ್ಲಿ ವೇದವ್ಯಾಸರು ಭಗವಂತನೇ, ದುಃಖಾದಿಗಳ ಸ್ಪರ್ಶವೇ ಇಲ್ಲ ಭಗವಂತನಿಗೆ. ಆದರೆ ಮುಖದಲ್ಲಿ ಚಿಂತೆ ಇದ್ದಂತೆ ಮುಖ ಇಟ್ಟಿದ್ದಾರೆ. ಅದನ್ನು ನೋಡಿ ನಾರದರು ಹೇಳ್ತಾ ಇದ್ದಾರೆ, ಯಾಕೆ ಚಿಂತೆ ಮುಖದಲ್ಲಿ ಕಾಣ್ತಾ ಇದೆ? ಅದಕ್ಕೆ ಸುಂದರವಾಗಿ ಪ್ರಶ್ನೆ ಮಾಡುತ್ತಾರೆ ವೇದವ್ಯಾಸರು, ಚಿಂತೆ ಇದ್ದಂತೆ ಇದೆ, ಅದಕ್ಕೆ ಕಾರಣ ನನಗೆ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳಬೇಕು. ಅವಾಗ ಹೇಳ್ತಾರೆ, ಹೌದು ನೀವೆಲ್ಲವೂ ಮಾಡಿದ್ದೀರಿ, ವೇದ ವಿಭಾಗ ಮಾಡಿದ್ದೀರಿ, ಸೂತ್ರ ರಚನೆ ಮಾಡಿದ್ದೀರಿ, ಪುರಾಣ ರಚನೆ ಮಾಡಿದ್ದೀರಿ, ಆದರೆ ಆ ಭಗವತ್ ತತ್ವದ ವಿಶೇಷ ಪರಿಚಯ ನೀವು ಮಾಡಲಿಲ್ಲ. ಅಂದರೆ ಹೇಗೆ ಸಾಕ್ಷಾತ್ತಾಗಿ ಮಾಡಲಿಲ್ಲ? ಭಾರತದಲ್ಲಿ ಮೇಲೆ ಎಲ್ಲ ಧರ್ಮಾದಿಗಳನ್ನು ಹೇಳ್ತಾ ಅದರಲ್ಲೇ ಹೆಚ್ಚು ಪ್ರವಾಹ ಹೋಗ್ತಾ ಇದೆ. ಭಗವಂತನ ವಿಶೇಷವಾದ ಪಡೆಯುವಂಥ ಮಾರ್ಗವನ್ನು ತಿಳಿಸಿಕೊಡಬೇಕು. ಸಮಾಧಿನ ಅನುಸ್ಮರ ಯದ್ಭಿಚೇಷ್ಟಿತಂ, ಬಿಂಬರೂಪಿ ಭಗವಂತ ಹೊರಗೆ ಬಂದು ನಾನಾ ರೀತಿಯಲ್ಲಿ ಯಾವ ಒಂದು ಕಾರ್ಯಗಳನ್ನು ಮಾಡಿದ, ಅಂಥ ವಿಶೇಷವಾದಂಥ ಕ್ರಿಯೆಗಳನ್ನು ಹೇಳಿ ಅಂತ ತಿಳಿಸಿಕೊಡತಾ ಪ್ರಾರ್ಥನೆ ಮಾಡಿದರು. ಹಾಗೆ ತಾವು ಹಿಂದಿನ ಜನ್ಮದಲ್ಲಿ ದಾಸೀಪುತ್ರರಾಗಿ ಹುಟ್ಟಿ ಚಾತುರ್ಮಾಸ್ಯ ಕಾಲದಲ್ಲಿ ಮಹಾಜ್ಞಾನಿಗಳ ಸೇವಾದಿಗಳನ್ನು ಮಾಡಿ ಅವರಿಂದ ಉಪದೇಶ ಪಡೆದು ತಾಯಿ ರಾತ್ರಿ ಹೊತ್ತಿನಲ್ಲಿ ಆಕಳ ಹಾಲು ಕರೀಲಿಕ್ಕೆ ಹೋಗಿ ಹಾವು ಕಚ್ಚಿ ಸತ್ತು ಹೋದರೆ ತಾವು ಎಲ್ಲವನ್ನ ಬಿಟ್ಟು ಭಗವಂತನನ್ನೇ ಹುಡುಕ್ತಾ ಪ್ರಯಾಣ ಮಾಡಿ ಮಾಡಿ ಚಿಕ್ಕ ಹುಡುಗ ಕೊನೆಗೆ ಒಂದು ಕಡೆ ಸರೋವರದ ದಡದಲ್ಲಿ ವೃಕ್ಷದ ಕೆಳಗೆ ಕೂತು ಧ್ಯಾನ ಮಾಡುತ್ತಾ ಇರುವಾಗ ದೇವರ ಆಕೃತಿ ಲೀಲಾ ಮಾತ್ರವಾಗಿ ದರ್ಶನ ಆಗುತ್ತೆ ಮತ್ತು ಅದೃಶ್ಯ ಆಗುತ್ತೆ. ಅವಾಗ ದುಃಖ ಪಡ್ತಾ ಇರತಕ್ಕಂಥವರಿಗೆ ಅವಿಪಕ್ವ ಕಷಾಯಾಣಾಂ ದುರ್ದರ್ಶೋಹಂ ಕುಯೋಗಿನ, ಇನ್ನ ಯಾರ ಲಿಂಗ ದೇಹ ಗಟ್ಟಿಯಾಗಿದೆ, ಯಾರ ಕರ್ಮ ಪಕ್ವ ಆಗಿಲ್ಲ, ಅವರಿಗೆ ನಾನು ದರ್ಶನ ಕೊಡಲ್ಲ, ಈ ಜನ್ಮದಲ್ಲಿ ನಿನಗೆ ದರ್ಶನವಿಲ್ಲ, ಮುಂದಿನ ಜನ್ಮದಲ್ಲಿ ಆಗುತ್ತೆ ಅಂತ ಆಕಾಶವಾಣಿ ಆದಾಗ, ಹಾಗೆ ತಪಸ್ಸು ಮಾಡಿ ನಾನು ಪ್ರಾಣತ್ಯಾಗ ಮಾಡಿದೆ, ನಂತರ ಜನ್ಮದಲ್ಲಿ ಬ್ರಹ್ಮದೇವರ ಮಾನಸ ಪುತ್ರನಾಗಿ ವಿಶೇಷ ನಾರದನಾಗಿ ಬಂದೆ, ಈ ಜನ್ಮ ಬಂದೆ. ಅದರಲ್ಲಿ ಎಂಥ ಪರಿಸ್ಥಿತಿ ಅಂತ ಹೇಳಿದರೆ, ದೇವರನ್ನ ಕರೆದರೆ ದರ್ಶನ ಕೊಡುತ್ತಾನೆ ಅಂಥ ಅದ್ಭುತವಾದಂಥ ಜನ್ಮ ಸ್ವಾಮಿ ಕೊಟ್ಟ. ಇಷ್ಟಕ್ಕೂ ಕಾರಣ ಆಗಿದ್ದು ಆ ಜ್ಞಾನಿಗಳಾಗಿರತಕ್ಕಂಥ ಸನಕ ಸನಂದನಾದಿಗಳು ಚಾತುರ್ಮಾಸ್ಯಕ್ಕೆ ಕೂತಾಗ ಆ ಚಾತುರ್ಮಾಸ್ಯ ಕಾಲದಲ್ಲಿ ಅವರು ಸೇವಾ ಮಾಡಿದ ಭಾಗ್ಯವೇ ನನಗೆ ಈ ರೀತಿ ಅನುಗ್ರಹಕ್ಕೆ ಕಾರಣ ಆಯಿತು ಅಂತ ಹೇಳಿ ಆ ಜ್ಞಾನಿಗಳು ಕೊಟ್ಟಂಥ ಉಪದೇಶ ಏನಿದೆ ಆ ಉಪದೇಶವನ್ನೇ ಭಾಗವತವಾಗಿ ವಿಸ್ತಾರ ಮಾಡಬೇಕು. ಆ ಜ್ಞಾನಿಗಳು ಕೊಟ್ಟಂಥ ಉಪದೇಶವೇ ಭಗವಂತ ಕೊಟ್ಟಿದ್ದ ಬ್ರಹ್ಮದೇವರಿಗೆ, ಚತುಶ್ಲೋಕಿ ಭಾಗವತ. ಅದನ್ನೇ ವೇದವ್ಯಾಸರ ಮುಂದೆ ನಾರದರು ಬಿಚ್ಚಿಟ್ಟು ಅವರ ಮುಂದೆ ಒಪ್ಪಿಸಿ ದೇವರಿಂದ ಬ್ರಹ್ಮದೇವರಿಗೆ ಉಪದೇಶ, ಬ್ರಹ್ಮದೇವರ ಮೂಲಕ ನಾರದರಿಗೆ ಉಪದೇಶ, ನಾರದರು ವೇದವ್ಯಾಸರ ಮುಂದೆ ಪಾಠ ಒಪ್ಪಿಸಿದ್ದು, ವೇದವ್ಯಾಸರು ಅದನ್ನು ವಿಸ್ತಾರವಾಗಿ 12 ಸ್ಕಂಧಗಳಲ್ಲಿ ಬಿಡಿಸಿ ನಂತರ ಅದನ್ನು ಶುಕಾಚಾರ್ಯರಿಗೆ ಅಧ್ಯಾಪನ ಮಾಡಿಸಿ ಜಗತ್ತಿಗೆ ಎಲ್ಲರಿಗೆ ಹೇಳಲಿಕ್ಕೆ ಕಳಿಸಿದ್ದಾರೆ ಎಂಬುದನ್ನು ತಿಳಿಸಿಕೊಟ್ಟರು. ಇಷ್ಟು ಹೇಳಿ ಇನ್ನ ಭಾಗವತದ ಶುರು ಮಾಡ್ತಾರೆ. ಭಾರತ ಕಾಲ, ಯುದ್ಧ ಮುಗಿದಿದೆ, ದುರ್ಯೋಧನ ಸತ್ತು ಹೋಗಿದ್ದಾನೆ. ಸಾಯಲಿಕ್ಕೆ ಮೊದಲು ತನ್ನ ಹತ್ತಿರ ಬಂದಿರತಕ್ಕಂಥ ಅಶ್ವತ್ಥಾಮಾಚಾರ್ಯರಿಗೆ ತಲೆ ಮೇಲೆ ಮಣ್ಣೆರಚಿ, ನೀವೇ ನನ್ನ ಸೈನ್ಯಾಧಿಪತಿ, ಪಾಂಡವರಿಲ್ಲದೆ ಮಾಡಬೇಕು ಅಂತ ಮಾತನ್ನು ತಗೊಂಡು ಹೋದರೆ, ಪಾಂಡವರಿಲ್ಲದೆ ಮಾಡಬೇಕೆಂಬ ಒಂದು ಉದ್ದೇಶದಿಂದ ಶಿಬಿರಕ್ಕೆ ಹುಕ್ಕು ಅಲ್ಲಿರತಕ್ಕಂಥ ಉಪಪಾಂಡವರನ್ನ ಸಂಹಾರ ಮಾಡಿ ಬೇರೊಂದು ಕಡೆ ಇರತಕ್ಕಂಥ ಅಶ್ವತ್ಥಾಮಾಚಾರ್ಯರನ್ನ ಕಟ್ಟಿ ಕರಕೊಂಡು ಬರುತ್ತಾ ಇದ್ದಾರೆ. ಕೃಷ್ಣನ ಮಾತಿನಿಂದ, ದ್ರೌಪದಿಯ ಮಾತಿನಿಂದ ಅವರ ಶಿರದಲ್ಲಿರತಕ್ಕಂಥ ಮಣಿಯನ್ನ ತೆಗೆದು ಅಪಮಾನ ಮಾಡಿ ಬ್ರಾಹ್ಮಣರಿಗೆ ಅಪಮಾನವೇ ವಧ ಅಂತ ಹೇಳಿ ಆತ ತಾಯಿ ವಧಾರ್ಹ ಅಂತ ಆ ಕಟ್ಟಿ ತರಲಿಕ್ಕೆ ಪ್ರಯತ್ನ ಮಾಡಿದಾಗ ಅವಾಗ ಬ್ರಹ್ಮಾಸ್ತ್ರವನ್ನು ಅವರು ಬಿಟ್ಟರೆ ಪ್ರತಿಯಾಗಿ ಬ್ರಹ್ಮಾಸ್ತ್ರವನ್ನು ಅರ್ಜುನನಿಂದ ಬಿಡಿಸಿ ಎರಡನ್ನೂ ಉಪಸಂಹಾರ ಅರ್ಜುನನ ಮೂಲಕ ಮಾಡಿಸಿ ಅವರನ್ನ ಕಟ್ಟಿ ಕರಕೊಂಡು ಬಂದು ಆ ಮಣಿಯನ್ನು ತೆಗೆಸಿ ನಂತರ ಅವರನ್ನು ಕಳಿಸಿಕೊಟ್ಟು ನಂತರ ಪುನಃ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುತ್ತಾ ಇದ್ದಾರೆ. ಇಡೀ ಪಾಂಡವರು ನಾಶ ಆಗಬೇಕು ಅಂತ ಅದು 6 ಬಾಣಗಳಾಗಿ ಹೊರಟಿದೆ. 5 ಜನ ಪಾಂಡವರ ಮೇಲೆ 5 ಬಾಣಗಳಾಗಿ ಪಂಚಸಾಯಕಾನ್ ಅಂತ ಹೇಳ್ತಾರೆ. ಇನ್ನೊಂದು ಬಾಣ ಉತ್ತರಾದೇವಿಯ ಗರ್ಭದ ಮೇಲೆ ಬರ್ತಾ ಇದೆ. ಕೃಷ್ಣ ವಿಶೇಷವಾಗಿ ತಾನು ಯುದ್ಧ ಮುಗದ ಮೇಲೆ ಇವರು ಸರಿ ರಾಯಸು ಯಾಗವನ್ನು ಮಾಡಿಸಿ ತಾನು ದ್ವಾರಕೆಗೆ ಹೊರಡಬೇಕು ಅಂತ ಸಿದ್ಧನಾದಾಗ ಉತ್ತರಾದೇವಿ, ಕೃಷ್ಣ ಕಾಯಬೇಕು, ನನ್ನನ್ನು ಬೇಕಾದ್ರೆ ಸುಡಲಿ, ಆ ಬ್ರಹ್ಮಾಸ್ತ್ರ ನನ್ನ ಗರ್ಭದಲ್ಲಿ ಇರುವಂಥ ಕೂಸಮ್ಮ ಏನು ಮಾಡದೇ ಇರಲಿ ಅಂತ ಹೇಳಿದಾಗ ಕೃಷ್ಣ ಆ ಕೂಸನ್ನು ರಕ್ಷಣೆ ಮಾಡಿದ. ಹೇಗೆ ಭಗವಂತನ ವ್ಯಾಪಾರ ಅತ್ಯದ್ಭುತ. ಏನೇನು ಕಾರ್ಯ ಎಲ್ಲಿಂದ ಆಗಬೇಕು ಮಾಡಿಸ್ತಾನೆ, ರಕ್ಷಣೆ ಮಾಡುತ್ತಾನೆ. ಬ್ರಹ್ಮಾಸ್ತ್ರ ಅಶ್ವತ್ಥಾಮಾಚಾರ್ಯರ ಒಳಗಿದ್ದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಸಿದ್ದು ಇವನೇ. ಪಾಂಡವರ ಮೇಲೆ, ಉತ್ತರಾದೇವಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಸಿದ್ದು ಇವನೇ. ಬ್ರಹ್ಮಾಸ್ತ್ರ ಬಂದಾಗ ಪಾಂಡವರನ್ನ ರಕ್ಷಣೆ ಮಾಡಲಿಕ್ಕೆ ಸುದರ್ಶನ ಚಕ್ರವನ್ನು ಕಳಿಸಿದ್ದು ಇವನೇ. ಹಾಗೆ ಉತ್ತರಾದೇವಿಯ ಗರ್ಭದಲ್ಲಿ ಬ್ರಹ್ಮಾಸ್ತ್ರ ಬಂದಾಗ ಆ ಕೂಸು ಹೇಗಿತ್ತು ಅಂದರೆ ಸತ್ತು ಹೋಯಿತು. ಬ್ರಹ್ಮಾಸ್ತ್ರ ಬಿಡಿಸಿ ಬ್ರಹ್ಮಾಸ್ತ್ರದ ಕೆಲಸ ಮಾಡುವಂತೆ ಮಾಡಿದ, ಯಾವುದಕ್ಕೆ ಅಡ್ಡಿ ಮಾಡಲಿಲ್ಲ. ಆದರೆ ತಾನೇ ಒಳಗೆ ಹೋಗಿ ತನ್ನ ದೃಷ್ಟಿಯಿಂದ ಕೂಸನ್ನು ಬದುಕಿಸಿದ. ಒಟ್ಟಾರೆ ತನ್ನವರ ರಕ್ಷಣೆ ಆಗಬೇಕು, ಅವರ ಕರ್ಮ ಅವರಿಗೆ ಉಣಿಸಿರಬೇಕು, ಇದು ಭಗವಂತನ ಯೋಜನೆ. ನಾವು ದೇವರನ್ನು ತಪ್ಪಾಗಿ ತಿಳಿಸ್ತೀವಿ. ಏನು ಅವನು ನಮಗೆ ನಮ್ಮದೇ ಆದ ಹಿಂದಿನ ಜನ್ಮದ ಕರ್ಮಗಳನ್ನು ಉಣಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ನಾನಾ ರೀತಿ ತೊಂದರೆಗಳು ನಮಗೆ ನಮ್ಮ ಕರ್ಮಾನುಸಾರವೇ ತೊಂದರೆ ಬರಬೇಕಾಗುತ್ತೆ. ಆ ತೊಂದರೆಗಳು ತಾವಾಗಿ ಬರಲಿಕ್ಕಾಗಲ್ಲ, ಅವೆಲ್ಲ ಅಸ್ವತಂತ್ರ. ವ್ಯಕ್ತಿಗಳು ಅಸ್ವತಂತ್ರ, ಪದಾರ್ಥಗಳು ಅಸ್ವತಂತ್ರ, ತೊಂದರೆಗಳು ಅಸ್ವತಂತ್ರ. ಅದರೊಳಗೆ ಅವನೇ ಇದ್ದು ನಮ್ಮ ಹತ್ತಿರ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಾಗ ಅವನ ಬೈತಾ ಇರ್ತೀವಿ, ಯಾಕೆ ಇವನು ಕರ್ಕೊಂಡು ಬಂದ, ಯಾಕೆ ಹೀಗೆ ಮಾಡಿದ, ಯಾಕೆ ಹೀಗೆ ಮಾಡಿದ. ಭಯಕೃತ ಅವನೇ, ಭಯನಾಶನ ಅವನೇ. ಆದ್ದರಿಂದ ಭಯನಾಶಕನಾದಂಥ ಭಗವಂತ ನಮ್ಮೊಳಗೆ ನಿಂತಿರುವಾಗ ಭಯ ಎಷ್ಟು ಬಂದರೆ ಏನಂತೆ. ಇದು ಭಾಗವತ ಹೇಳುವ ವಿಶೇಷ. ಪಾಂಡವರಂಥವರಿಗೆ ಬಿಟ್ಟಿಲ್ಲ ಸ್ವಾಮಿ, ಬ್ರಹ್ಮಾಸ್ತ್ರದಿಂದ ಅವರಿಗೆ ಪೆಟ್ಟು ಹಾಕ್ಸಿದ, ರಕ್ಷಣೆ ಮಾಡಿದ. ಅಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಸಲೇ ಇರಬಹುದಾಗಿತ್ತಲ್ಲ, ಅಂದರೆ ಮಾಡಿಸಬೇಕು, ಯಾಕಂದರೆ ಕರ್ಮ ಉಣಬೇಕು ಅವರು. ಆದರೆ ಅದರಿಂದ ರಕ್ಷಣೆ ಮಾಡಿದ್ದೀತಾನೆ. ಆದ್ದರಿಂದ ಈ ಒಂದು ಸೂತ್ರ ಅರ್ಥ ಆಯಿತಾ, ಭಾಗವತ ನಮಗೆ ಜಿತ ಆಯಿತು ಅಂತ ಅರ್ಥ. ಅದಕ್ಕೆ ಎಂದೂ ಭಗವಂತನನ್ನ ನಮಗೆ ಕಷ್ಟ ಕೊಡಬೇಡ ಅಂತ ಕೇಳಬಾರದು. ಏನು ಬೇಕಾದ್ರೂ ಬರಲಿ, ಅದಕ್ಕೆ ದಾಸರ ಮಾತಿದು. ಇಡೀ ಭಾಗವತವನ್ನ ಅನುಷ್ಠಾನಕ್ಕಿಟ್ಟಂತ ಮಹತ್ತರೇ ಅವರು, ಯತಿಗಳು, ದಾಸರು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ನಮಗಿರಲಿ. ಎಂಥ ಮಾತದು! ಅದೇನು ಬೇಕಾದ್ರೂ ಬರಲಿ, ಅದು ಅವನೇ ಕೊಟ್ಟದ್ದು ಎಂಬುದು ನಮಗೆ ತಲೆಯಲ್ಲಿರಲಿ. ಯಾವುದೇ ಕಷ್ಟ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ಏನೇ ಆಗಲಿ, ತಾವಾಗಿ ಸ್ವತಂತ್ರವಾಗಿ ನಮಗೆ ದುಃಖ ಕೊಡಲಿಕ್ಕೆ ಸಾಧ್ಯವಿಲ್ಲ. ಇವನೇ ಯಾವನಾದರೂ ನಮ್ಮ ಜವಾಬ್ದಾರಿ ಹೊತ್ತಿದ್ದಾನೋ ಅವನೇ ವ್ಯಕ್ತಿಗಳ ಮೂಲಕ, ಪದಾರ್ಥಗಳ ಮೂಲಕ ನಮ್ಮ ಹಿಂದಿನ ಕರ್ಮಾನುಸಾರ ತೊಂದರೆಯನ್ನ ತಂದು ಹಾಕ್ತಾ ಇರೋದು ಇವನೇ. ಪರಿಹಾರ ಮಾಡೋದು ಅವನೇ, ಅವನೇ ರಕ್ಷಕ ಅಂತ ಚಿಂತನೆ ಮಾಡ್ತಾ ಇರಬೇಕು ನಾವು. ಒಂದು ಕಡೆ ಆ ತೊಂದರೆಗಳನ್ನು ತಂದುಕೊಟ್ಟು ಆ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಿರ್ತಾನೆ, ಇನ್ನೊಂದು ಕಡೆ ರಕ್ಷಣೆ ಮಾಡುತ್ತಾ ನಮ್ಮನ್ನು ಉದ್ಧಾರ ಮಾಡ್ತಾ ಇರ್ತಾನೆ. ಅಂಥ ಭಗವಂತನ ಚರ್ಯೆಯನ್ನು ನಾವು ಚಿಂತನೆ ಮಾಡಬೇಕು. ರಕ್ಷಣೆ ಮಾಡಿದ, ಮಗುವನ್ನು ರಕ್ಷಣೆ ಮಾಡಿದ, ಅದಕ್ಕೆ ಆ ಹುಡುಗನನ್ನ ದೇವರು ರಕ್ಷಣೆ ಮಾಡಿದ ಹುಡುಗ ಅಂತ ಕರೆದರು, ದೇವರಾತ ಅಂತ ಕರೆದರು. ನಂತರ ಕೃಷ್ಣ ತಾನು ಹೊರಡ್ತಾ ಇದ್ದಾನೆ, ದ್ವಾರಕೆಗೆ ಹೊರಟ. ದ್ವಾರಕೆಗೆ ಹೊರಡ್ತಾ ಇರುವಾಗ ಕುಂತಿದೇವಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ಕುಂತಿದೇವಿ ಭಗವಂತನನ್ನ ವಿಶೇಷವಾಗಿ ಹೇಳ್ತಾ ಇದ್ದಾಳೆ, ಹೇ ಸ್ವಾಮಿ, ವಿಶೇಷವಾಗಿರತಕ್ಕಂಥ ನಿನ್ನ ಅನುಗ್ರಹ ನಮಗಿರಲಿ, ನಿನ್ನ ನೆನಪು ಕೊಡತಕ್ಕಂಥ ವಿಪತ್ತು ಬರ್ತಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವೆಲ್ಲ ವಿಪತ್ತು ಬರಲೇಬಾರದು ಅಂತ ಕೇಳ್ಕೊಳ್ತೀವಿ. ಅಲ್ಲಿ ಹೇಳ್ತಾ ಇದ್ದಾರೆ, ವಿಪತ್ತುಗಳು ಬರಲಿ, ವಿಪದ ಶಂತಂತು ನಶ್ವತ್ ತತ್ರ ತತ್ರ ಜಗತ್ಪತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ವಿಪತ್ತು ಅಂದ್ರೆ ಯಾವುದು ಅಂದ್ರೆ, ವಿ ಅಂದ್ರೆ ಭಗವಂತ, ಪತ್ ಅಂದ್ರೆ ವಿಶೇಷವಾಗಿ ಭಗವಂತನ ಸಂಪರ್ಕವನ್ನ ಕೊಡತಕ್ಕಂಥದ್ದು ಅಂತ. ಅಂದರೆ ಈ ಕಷ್ಟಗಳ ಮೂಲಕ ನಮಗೇನು ಬರ್ತಾ ಇದೆ ಅಂದರೆ ದೇವರ ಎಚ್ಚರ ಬರುತ್ತಾ ಇದೆ. ದೇವರ ಎಚ್ಚರಕ್ಕೆ ಕಾರಣವಾದಂಥ ಕಷ್ಟಗಳು ಬರಲಿ. ಕಷ್ಟಗಳಲ್ಲೂ ಎರಡು ರೀತಿ, ದೇವರನ್ನ ಮರೆಸುವ ಕಷ್ಟ, ದೇವರ ಎಚ್ಚರ ಕೊಡುವ ಕಷ್ಟ. ಈ ಎರಡೂ ಕಷ್ಟಗಳಲ್ಲಿ ದೇವರ ಎಚ್ಚರ ಕೊಡತಕ್ಕಂಥ ಕಷ್ಟ ನಮಗೆ ಸದಾ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಕೃಷ್ಣ ಅಸ್ತು ಅಂತ ಅನುಗ್ರಹ ಮಾಡಿದ, ಭಗವಂತನ ಸದಾಸ್ಮರಣೆ ಬರಲಿ ಅಂತ ಕೇಳಿದ, ಆಕೆಗೆ ಪೂರ್ಣ ಅನುಗ್ರಹ ಮಾಡಿದ. ದ್ವಾರಕ್ಕೆ ಹೊರಟ ಅರ್ಜುನನ ಜೊತೆಗೆ. ಇತ್ತ ಹೊರಡೋದರೊಳಗೆ ವಿಶೇಷವಾಗಿರತಕ್ಕಂಥ ಭೀಷ್ಮಾಚಾರ್ಯರ ಹತ್ರ ಧರ್ಮರಾಜನನ್ನ ಕರ್ಕೊಂಡು ಹೋಗಿ ಉಪದೇಶಗಳನ್ನು ಕೊಡಿಸಿದ. ಕೊನೆಯ ಕಾಲದಲ್ಲಿ ತನ್ನನ್ನು ದರ್ಶನ ಮಾಡುತ್ತಾ ಪ್ರಾಣತ್ಯಾಗ ಮಾಡುವಂಥ ಭಾಗ್ಯವನ್ನು ಭೀಷ್ಮಾಚಾರ್ಯರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಭೀಷ್ಮಾಚಾರ್ಯರು ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ, ಹೇ ಸ್ವಾಮಿ, ಯುದ್ಧದಲ್ಲಿ ಸ್ವನಿಯಮ ಅಪಾಯ ಮತ್ ಪ್ರತಿಜ್ಞಾಮೃತಮಧಿಕರ್ತುಂ, ವಿಶೇಷವಾಗಿ ನಿನ್ನ ಪ್ರತಿಜ್ಞೆಯನ್ನು ನಿಲ್ಲಿಸಿ ನನಗಾಗಿ ಆಯುಧಧಾರಿಯಾಗಿ ಬಂದಿದೆಯಪ್ಪ ಯುದ್ಧದಲ್ಲಿ ಅಂತ ಕೃಷ್ಣನ ಕರುಣೆಯನ್ನ ಸ್ತೋತ್ರ ಮಾಡುತ್ತಾ ಪ್ರಾಣತ್ಯಾಗ ಮಾಡಿ. ನಂತರ ಇನ್ನೊಬ್ಬ ವ್ಯಕ್ತಿ, ಭಗವದ್ಭಕ್ತರೇ, ಪ್ರಾರಬ್ಧ ಕರ್ಮದಿಂದ ಬಂಧಿತರಾಗಿರತಕ್ಕಂಥ ವ್ಯಕ್ತಿ, ವಿಶೇಷವಾಗಿ ಧರ್ಮರಾಜನ ಮನೆಯಲ್ಲೇ ಭೋಜನವನ್ನು ಮಾಡ್ತಾ ಇದ್ದಾರೆ. ಜೀವನದ ಮೇಲೆ ಆಸೆಯಿಂದ ಇದ್ದಾರೆ. ಅಂಥವರಿಗೆ ವಿರಕ್ತಿ ಬರುವಂತೆ ಭೀಮಸೇನ ದೇವರು ನಿತ್ಯವೂ ಕಟುವಾಗಿ ಮಾತಾಡುತ್ತಾ ಇದ್ರು, ವಿರಕ್ತಿ ಬರಲಿಲ್ಲ. ವಿದುರ ಬಂದು ಕೊನೆಗೆ ಹೇಳಿದಾಗ ಹೇಳ್ತಾನೆ ವಿದುರ, ಭೀಮಾಪವರ್ಜಿತಂ ಪಿಂಡ ಬಾಧತ್ತೆ ಗೃಹಪಾಲವತ್. ಭೀಮ ಬಿಸಾಡಿದ ಪಿಂಡವನ್ನ ನಾಯಿಯಂತೆ ತಿಂದಿದ್ದೀರಾ ಅಂತ ಹೇಳಿದಾಗ ಧೃತರಾಷ್ಟ್ರರಿಗೆ ವಿರಕ್ತಿ ಬಂದು ಅವರು ಕಾಡಿಗೆ ಪ್ರವೇಶ ಮಾಡುತ್ತಾ ಇದ್ದಾರೆ. ಧರ್ಮರಾಜರಿಗೆ ನಾರದರು ಬಂದು ಹೇಳುತ್ತಾರೆ, ನಿಮ್ಮ ದೊಡ್ಡಪ್ಪ ನಿಮಗೆ ಹೇಳದೆ ಹೊರಟು ಹೋಗಿದ್ದಾನೆ, ಗಾಂಧಾರಿ ಕುಂತಿಯರ ಜೊತೆಗೆ ಹೊರಟು ಹೋಗಿದ್ದಾನಂತ. ತಪಸ್ಸನ್ನ ಮಾಡುತ್ತಾ ಇದ್ದಾರೆ. ನಂತರ ಆ ಬೆಂಕಿ ಬೀಳುತ್ತೆ, ಇವರು ಪ್ರಾಣತ್ಯಾಗ ಮಾಡೋದು ಆ ಕಾಡಿಗೆ ಬೆಂಕಿ ಬೀಳೋದು ಆಗುತ್ತಯ್ಯ, ಅವ್ರು ಸದ್ಗತಿಯನ್ನು ಪಡೀತಾರೆ ಎಂಬುದನ್ನು ನಾರದರು ಚೆನ್ನಾಗಿ ತಿಳಿಸಿಕೊಟ್ಟರು. ನಂತರ ಅರ್ಜುನ ಒಬ್ಬನೇ ತಿರುಗಿ ಬಂದ, ಧರ್ಮರಾಜರಿಗೆ ಹೇಳಿದ, ವಂಚಿತೋಹಂ ಹರಿಣ ಬಂಧುರೂಪಿಣ, ಶ್ರೀಹರಿ ನಮ್ಮನ್ನು ಬಿಟ್ಟು ಹೋದ, ಪರಂಧಾಮಕ್ಕೆ ಹೊರಟದ ಅಂತ ಹೇಳಿದಾಗ ತಾವು ಮಹಾಪ್ರಸ್ಥಾನವನ್ನು ಸ್ವೀಕಾರ ಮಾಡಿ ಪರೀಕ್ಷಿನ್ ಮಹಾರಾಜನನ್ನ ರಾಜನನ್ನಾಗಿ ಮಾಡಿ ಯುಯುತ್ಸುವನ್ನು ರಕ್ಷಣೆಗಿಡ್ತಾ ಇದ್ದಾನೆ. ಪರೀಕ್ಷಿನ್ ಮಹಾರಾಜ ದೊಡ್ಡವನಾಗಿ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿ ಕೊನೆಗೆ ಕಲಿ ತನ್ನ ರಾಜ್ಯದಲ್ಲಿ ಪ್ರವೇಶ ಮಾಡಿದ್ದಾನೆ ಎಂಬುದನ್ನು ತಿಳ್ಕೊಂಡು ಎಲ್ಲಿ ಇದ್ದಾನೆ ಎಂಬುದನ್ನು ಗುರುತು ಹಿಡಿಯಲಿಕ್ಕೆ ಅವನ ಲಕ್ಷಣಗಳು ಎಲ್ಲಿರುತ್ತೆ ಎಂಬುದನ್ನು ನೋಡಿಕೊಂಡು ಇಡೀ ಭೂಮಂಡಲವನ್ನು ಸಂಚಾರ ಮಾಡಿ ಬರುವಾಗ ಒಂದು ಕಡೆ ಮೂರು ಕಾಲಿಲ್ಲದ ಎತ್ತು ಕೃಶವಾದ ಆಕಳು ಮಾತಾಡಿಕೊಳ್ಳುತ್ತಾರೆ. ಅದನ್ನು ನೋಡಿದ ಕೂಡಲೇ ತನಗೆ ಅರ್ಥ ಆಯಿತು, ದೈವಿ ಸಂಪತ್ತಿದ್ದವರಿಗೆ ವಿಶೇಷ ಅರ್ಥಗಳು ಹೊಳೆಯುತ್ತೆ, ಅದಿಲ್ಲದಿದ್ದವರಿಗೆ ಮೇಲ್ನೋಟದ ಅರ್ಥ ಮಾತ್ರ ಹೊಳೆಯುತ್ತೆ. ನೋಡಿದ, ಓ ಧರ್ಮದೇವತೆ ಭೂದೇವಿ ಅಂತ ತನಗೆ ಅರ್ಥ ಆಯಿತು. ಅವರನ್ನು ಕಾಲಿಂದ ಹೊಡೆಯಲಿಕ್ಕೆ ರಾಜನ ವೇಷದಲ್ಲಿ ಬರತಕ್ಕಂಥ ಒಬ್ಬ ಶೂದ್ರನನ್ನು ನೋಡಿ ಇವನೇ ಕಲಿ ಅಂತ ಅವರನ್ನು ನಿಗ್ರಹ ಮಾಡ್ತಾ ಇದ್ದಾರೆ. ಅವ ಕೇಳುತ್ತಾನೆ, ನನ್ನದೇ ವಿಶೇಷವಾದಂಥ ರಾಜ್ಯ ಬರಬೇಕಾಗಿದೆ ಕಲಿ ರಾಜ್ಯ, ನನ್ನನ್ನೇ ಹೋಗು ಅಂತ ಹೇಳಿದರೆ ಹೇಗೆ? ಅದಕ್ಕೆ ಹೇಳ್ತಾ ಇದ್ದಾನೆ ರಾಜ, ಹೊರಟು ಹೋಗು. ಕೇಳಿದಾಗ ನಾಲ್ಕು ಸ್ಥಾನಗಳನ್ನು ಕೊಟ್ಟು, ಜೂತಂ ಪಾನಂ ಶ್ರೇಯಸ್ಸೂನ, ಜೂಜಾಟ ಹೆಂಡ ಕುಡಿಯೋ ಜಾಗ, ಕೆಟ್ಟ ಸ್ತ್ರೀಯರಿರುವ ಜಾಗ, ಹಿಂಸೆ, ಈ ನಾಲ್ಕು ಜಾಗಗಳನ್ನು ಕೊಟ್ಟು ಇನ್ನೊಂದು ಕೇಳಿದ್ದಕ್ಕೆ ಜಾತರೂಪಂ ಅದಾತ್ ಪ್ರಭು, ವಿಶೇಷವಾಗಿರತಕ್ಕಂಥ ಬಂಗಾರವನ್ನು ಕೊಟ್ಟರು ಅಂದರು. ನಂತರ ಒಂದು ದಿವಸ ಅಲ್ಲಿ ಪ್ರಶ್ನೆ ಬರುತ್ತೆ, ಯಾಕೆ ಈ ಜಾಗ ಅವನಿಗೆ ಕೊಡಬೇಕು ಅಂತ ಹೇಳ್ತಾರೆ. ಸಾರೋದ್ಧಾರಕಾರರು ತುಂಬ ಅದಕ್ಕೆ ವಿಮರ್ಶೆ ಮಾಡ್ತಾರೆ. ನಾಲ್ಕು ಯುಗಗಳಲ್ಲಿ ಮೂರು ಯುಗಗಳಲ್ಲಿ ಆಗತಕ್ಕಂಥ ಸಾಧನೆಗಿಂತ ಜಾಸ್ತಿ ಸಾಧನೆ ನಡೆಯುವುದು ಕಲಿಯುಗದಲ್ಲಿ ಮಾತ್ರ, ಸುಲಭವಾಗಿ ನಡೆಯುತ್ತೆ. ಪಾಪ ನಿಧಾನ ಫಲ ಕೊಡುತ್ತೆ, ಪುಣ್ಯ ಬೇಗ ಫಲ ಕೊಡುತ್ತೆ ಅಂತ ಅದ್ಭುತವಾದ ಕಾಲ ಕಲಿಕಾಲ ಅಂತ ಕಲಿಯನ್ನು ಇಡಲಿಕ್ಕೆ ಇರಲಿಕ್ಕೆ ಬಿಟ್ಟರು. ನಂತರ ಬೇಟೆಗೆ ಹೋದಂಥ ಮಹಾತ್ಮ ಒಂದು ಸಲ ಶಮೀಕರ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ನೀರನ್ನು ಯಾಚನೆ ಮಾಡಿದರು, ಭಾರತದಲ್ಲಿ ವಿಸ್ತಾರವಾಗಿ ಬರುತ್ತೆ, ಮೌನವ್ರತಧರ ಮೌನವ್ರತದ ಧಾರಣೆ ಮಾಡಿದ್ದಾರೆ, ಪರಮ ಪವಿತ್ರವಾದಂಥ ಶುದ್ಧ ಮುನಿ. ಆದರೆ ಇವರು ಸರಿ ಮಾತಾಡಲಿಲ್ಲ. ಅಂತಹ ಕಾಲಕ್ಕೆ ಅವಮಾನವನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವರ ಕೊರಳಲ್ಲಿ ಸತ್ತ ಹಾವನ್ನು ಹಾಕಿ ಹೊರಟು ಹೋದರು ಧನುಸ್ಸಿನಿಂದ. ಅದನ್ನು ಕೇಳಿದಂಥ ಅವರ ಮಗ ಶೃಂಗಿ ಬಂದು ಶಾಪವನ್ನು ಕೊಡ್ತಾ ಇದ್ದ, ಏಳು ದಿನಗಳೊಳಗೆ ಸತ್ತು ಹೋಗಲಿ, ತಕ್ಷಕನಿಂದ ಸಾವು ಬಂದು. ಮಗನ ಶಾಪವನ್ನು ಕೇಳಿರ್ತಕ್ಕಂಥ ತಂದೆ ಅದನ್ನು ಪರಿಹಾರ ಮಾಡಲಿಲ್ಲ. ಯಾಕೆ?
ರಾಜನಿಗೆ ಆಯುಷ್ಯವೇ ಇದ್ದಿಲ್ಲ, ಶಾಪ ನೆಪ ಮಾತ್ರ ಆಗಿತ್ತು. ಇದರಿಂದ ಭಾಗವತ ಸಿಗುತ್ತೆ ಈ ರಾಜನಿಗೆ ಅಂತ, ಆ ಭಾಗ್ಯಕ್ಕಾಗಿ ಸ್ವಾಮಿ ಶಾಪ ಕೊಡಿಸಿದ್ದಾನೆ ಎಂಬುದನ್ನ ತಿಳ್ಕೊಂಡು ರಾಜನಿಗೆ ವಿಷಯವನ್ನ ತಿಳಿಯಲಿಕ್ಕೆ ಹೇಳಿ ಕಳಿಸ್ತಾ ಇದ್ದಾರೆ. ಅಂತ ಕಾಲಕ್ಕೆ ರಾಜನಿಗೆ ಒಂದು ಕಡೆ ಕುದಿಯಾಟ ಆಗ್ತಾ ಇದೆ, ಬ್ರಾಹ್ಮಣನಿಗೆ ಅವಮಾನ ಮಾಡಿ ಬಂದೆ, ನಮ್ಮ ವಂಶದಲ್ಲಿ ಯಾರೂ ಮಾಡಿಲ್ಲ ಬ್ರಾಹ್ಮಣನಿಗೆ ಅವಮಾನ ಅಂತ ದುಃಖ ಪಡುತ್ತಿದ್ದ. ಶಾಪದ ವಾರ್ತೆ ಬಂದು ಕೂಡಲೇ ತುಂಬಾ ಖುಷಿಯಾಯಿತು, ಎಲ್ಲವನ್ನ ತ್ಯಾಗ ಮಾಡಿದ, ಪ್ರಾಯೋಪವೇಶಕ್ಕೆ ಕೊಡುತ್ತಾ ಇದ್ದಾನೆ ಪ್ರಾಣತ್ಯಾಗಕ್ಕೆ ಗಂಗಾ ದಡದಲ್ಲಿ. ಅಂತಹ ಕಾಲಕ್ಕೆ ಎಲ್ಲಾ ಋಷಿ ಮುನಿಗಳು ಅಲ್ಲಿ ಬರ್ತಾ ಇದ್ದಾರೆ, ಋಷಿ ಮುನಿಗಳೆಲ್ಲರೂ ಬರ್ತಾ ಇದ್ದಾರೆ, ಎಲ್ಲರಿಗೂ ಸತ್ಕಾರವನ್ನ ಮಾಡಿದ. ಕೇಳ್ತಾ ಇದ್ದಾನೆ, ಭುವನಂ ಪುರಾಣಃ, ಜಗತ್ತನ್ನೇ ರಕ್ಷಣೆ ಮಾಡತಕ್ಕಂಥವ್ರು, ಪವಿತ್ರ ಮಾಡತಕ್ಕಂಥವ್ರು, ದರ್ಶನವಾಗೋದೇ ಕಷ್ಟ ನಿಮ್ಮದು, ಅಂಥದ್ದು ನೀವೆಲ್ಲ ಬಂದಿದ್ದೀರಿ ಅಂದ್ರೆ ಕೃಷ್ಣಾನುಗ್ರಹ ನನ್ನ ಮೇಲಿದೆ ಅಂತರ್ಥ. ಅಷ್ಟರೊಳಗೆ ಬಂದರು, ವಿಶೇಷವಾಗಿ ತಮ್ ದ್ವ್ಯಷ್ಟ ವರ್ಷ, 16 ವರ್ಷದ ಪ್ರಾಯದಂತೆ ಶರೀರ ಇರತಕ್ಕಂಥ ಶುದ್ಧರಾದ ಸುಕುಮಾರವಾದಂಥ ಶರೀರ ಹೊಂದಿರತಕ್ಕಂಥ ಅದ್ಭುತವಾದ ಮಹಾಜ್ಞಾನಿಗಳೇ ಶುಕಾಚಾರ್ಯರು ಬರ್ತಾ ಇದ್ದಾರೆ. ಅವರನ್ನು ವಿಶೇಷವಾಗಿ ಆಸನದಲ್ಲಿ ಕೂಡಿಸಿ ಇಡೀ ಎಲ್ಲರ ಜ್ಞಾನಿಗಳ ಜೊತೆಗೆ ತಾನು ನಮಸ್ಕಾರ ಮಾಡಿದ, ಅವರಿಗೆ ಅರ್ಘ್ಯ ಪಾದ್ಯ ಎಲ್ಲವನ್ನ ಕೊಟ್ಟು ನಂತರ ಪ್ರಶ್ನೆ ಮಾಡುತ್ತಾ ಇದ್ದ, ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ, ನಾನು ಮಾಡಬೇಕಾದ ಕರ್ತವ್ಯವೇನು ಅಂತ ರಾಜ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವನ್ನ ಶುಕಾಚಾರ್ಯರು ಕೊರತಾ ಇದ್ದಾರೆ. ಭಗವಂತನ ಸ್ಮರಣೆ ಮಾಡಿ, ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರವಾಯಾನುಪಲಭ್ಯ ವರ್ತ್ಮನೆ. ಬಿಂಬಮೂರ್ತಿಯನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ, ಎಲ್ಲರ ಹೃದಯದಲ್ಲಿದ್ದುಕೊಂಡು ಎಲ್ಲವನ್ನ ನಡೆಸ್ತಕ್ಕಂಥ ಹೇ ಸ್ವಾಮಿ, ಈಗ ಈ ವ್ಯಕ್ತಿಯ ಮುಂದೆ ಕರ್ಕೊಂಡು ಬಂದಿದ್ದೀಯ, ಈ ನಿನ್ನ ಕುರಿತು ಪ್ರಶ್ನೆಯನ್ನ ಈ ವ್ಯಕ್ತಿಯ ಮೂಲಕ ಮಾಡಿಸ್ತಾ ಇದ್ದೀಯ, ಇವರ ಯೋಗ್ಯತೆಗೆ ತಕ್ಕಂತೆ ನನ್ನಿಂದ ನುಡಿಸು ಅಂತ ಶುಕಾಚಾರ್ಯರು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ರಾಜನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು. 11 ಗಂಟೆಗೆ ಪುನಃ ಸೇರೋಣ.